योऽन्तः प्रविश्य मम वाचमिमाम् प्रसुप्ताम् सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वादीन् प्राणान्नमो भगवते पुरुषाय तुभ्यम्। यस्माद्ब्रह्मेन्द्ररुद्रादिदेवतानाम् तयोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम् भवे यद्वचश्चन्द्रिका सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततम् प्रसन्ना हरौ सुभक्तिम् मयि सन्दिशन्तु। श्रीगुरुभ्यो नमः। हरिः ओम्। जन्माद्यस्य यतो अन्वयादितरतश्चार्थेष्वभिघ्नस्वरा तेने ब्रह्महृदाय आदिकवये मुह्यन्ति यम् सूरयः तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। सृष्टिस्थित्यप्ययेहानितिरिचितमो बन्धमोक्षास्य यस्मात् अस्य श्रीब्रह्मरुद्रप्रभृतिसुरनरद्वीशशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतम् महान्तम्। करस्थबीजपूरार्थशुण्डादण्डपिचण्डिल विघ्नाधिराजहस्तीन्द्रमस्तकायास्तु ते नमः। परमपवित्रवाद ಶ್ರೀಮದ್ಭಾಗವತ ಮಹಾಪುರಾಣವನ್ನು ಶ್ರೀ ವೇದವ್ಯಾಸದೇವರ ಮುಖದಿಂದ ಕೇಳಿ ಶ್ರೀ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮಸಂಹಿತಂ ಅಧೀತವಾನ್ ದ್ವಾಪರಾಧಂ ಪಿತುರ್ದ್ವೈಪಾಯನಾದಃ. ನನ್ನ ತಂದೆ ವೇದವ್ಯಾಸರಿಂದ ನಾನು ಕೇಳಿದ ಭಾಗವತವನ್ನೇ ನಾನು ಹೇಳ್ತಾ ಇದ್ದೇನೆ. ನೀನು ಅದರಿಂದ ನಿನ್ನ ಪ್ರಶ್ನೆಗೆ ಎಲ್ಲ ರೀತಿಯಾದ ಪ್ರಶ್ನೆಗೆ ಉತ್ತರವನ್ನು ಪಡೆಯುತ್ತೆ ಅಂತ ಹೇಳಿ ಅಂತ್ಯಕಾಲಕ್ಕೆ ವಿರಾಟ್ ರೂಪ ಧ್ಯಾನವನ್ನು ಮಾಡಬೇಕು. ಅನ್ಯ ದೇವತೆಗಳು ಒಂದೊಂದು ಫಲವನ್ನು ಕೊಟ್ಟರೆ ಎಲ್ಲ ಫಲವನ್ನು ಕೊಡತಕ್ಕಂಥವನು ಪರಮಾತ್ಮ. ಮತ್ತು ಮೋಕ್ಷವನ್ನು ಸ್ವಾತಂತ್ರ್ಯೇಣ ಅವನ ಹೊರತು ಬೇರೆ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರಧೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ಪರಂ ಪುರುಷಂ, ಸರ್ವೋತ್ತಮನಾದ ಶ್ರೀಹರಿಯನ್ನೇ ಆರಾಧಿಸಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಮುಂದೆ ಶೌನಕಾದಿಗಳು ಪ್ರಾರ್ಥನೆ ಮಾಡ್ತಾರೆ ಸೂತ ಪುರಾಣಿಕರನ್ನ. ಅಥಾಭಿಧಿಹ್ಯಂಗ ಮನೋನುಕೂಲಂ ಪ್ರಭಾಷಸೇ ಭಾಗವತ ಪ್ರಧಾನ ಯದಾಹ ವಯಾಸಿಕಿರಾತ್ಮವಿದ್ಯಾ ವಿಶಾರದೋ ನೃಪತಿಂ ಸಾಧು ಪೃಷ್ಟ. ಸೂತ ಪುರಾಣಿಕರೇ, ನೀವು ಮುಂದೆ ಶುಕಾಚಾರ್ಯರು ಏನು ಹೇಳಿದರು ಪರಿಷತ್ತಿನಾದರಿಗೆ ಅದನ್ನು ಹೇಳಬೇಕು. ತಾವು ನಮಗೆ ಭಗವಂತನ ಕಥಾಶ್ರವಣ ಮಾಡದ ಕಿವಿಗಳು ಕಿವಿಗಳಲ್ಲ, ಆತನ ಮೂರ್ತಿಯನ್ನು ನೋಡದ ಕಣ್ಣುಗಳು ಕಣ್ಣುಗಳಲ್ಲ, ಭಗವಂತನ ಪೂಜೆಯನ್ನು ಮಾಡದ ಕೈಗಳು ಕೈಗಳಲ್ಲ, ಆತನ ಕಥೆಯನ್ನು ಕೇಳಿ ಯಾರ ಹೃದಯ ಭಕ್ತಿಯಿಂದ ತುಂಬೋದಿಲ್ಲ ಅವರ ಹೃದಯ ಹೃದಯ ಅಲ್ಲ, ಅದು ಒಂದು ಕಲ್ಲು ಮಾತ್ರ. ಈಗ ಅನೇಕ ರೀತಿಯಾದ ಮಾತುಗಳನ್ನು ಹೇಳ್ತಾ ಪ್ರಾರ್ಥನೆ ಮಾಡಿದಾಗ ಸೂತ ಪುರಾಣಿಕರು ಮುಂದುವರಿಸ್ತಾ ಇದ್ದಾರೆ. ನೋಡು ಪರೀಕ್ಷಿತ ರಾಜ, ಇಂಥ ಭಗವಂತನಲ್ಲಿ ಭಕ್ತಿಯನ್ನು ಯಾವಾಗ ಮಾಡುತ್ತೇವೆ ಆಗ ಅಂತ್ಯಕಾಲದಲ್ಲಿ ಏನು ಸ್ಮರಣೆಯನ್ನು ಮಾಡುತ್ತೇವೆ ಅದು ನಮಗೆ ತಾರಕ, ಅದೇ ಮೋಚಕ, ಮತ್ತೊಂದಲ್ಲ ಅಂತ ಹೇಳಿದಾಗ ಅಂಥ ಭಗವಂತನ ಮಹಾತ್ಯವನ್ನು ವಿಶೇಷವಾಗಿ ತಿಳಿಸಬೇಕು ಅಂತ ಹೇಳಿ ಮತ್ತೆ ಪ್ರಾರ್ಥನೆ ಮಾಡ್ತಾರೆ ಪರೀಕ್ಷಿತ ರಾಜ. ಆಗ ಅವರು ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವ ಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತ್ಮನೆ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಈ 16 ಶ್ಲೋಕಗಳಿಂದ ಮಂಗಲಾಚರಣೆಯನ್ನು ಮಾಡಿ ಮುಂದುವರೆಸ್ತಾ ಇದ್ದ. ಈ 16 ಶ್ಲೋಕಗಳು ಕೂಡ ಶ್ರೀಮದ್ ಬ್ರಹ್ಮಸೂತ್ರಗಳ 16 ಪಾದಗಳ ಸಾರದಂತೆ ಇದೆ ಅಂತ ಹೇಳಿದ್ದಾರೆ. ಹದಿನಾರು ಶ್ಲೋಕಗಳು ಹದಿನಾರು ಪಾದಗಳ ಬ್ರಹ್ಮಸೂತ್ರದ ಸಾರಭೂತವಾದಂತಹ ಅಂಶಗಳನ್ನು ಒಳಗೊಂಡಿದೆ ಅಂತ ಹೇಳಿ ವ್ಯಾಖ್ಯಾನದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅಂತಹ ಭಗವಂತನ ಮಹತ್ವವನ್ನ ಒಮ್ಮೆ ನಾರದ ಮುನಿಗಳು ಬ್ರಹ್ಮದೇವರ ಮೂಲಕವೇ ತಿಳಿದರು ಅಂತ ಕಥೆ ಮುಂದುವರಿಸ್ತಾ ಇದ್ದಾರೆ. ಒಮ್ಮೆ ನಾರದ ಮುನಿಗಳು ಸ್ತೋತ್ರವನ್ನು ಮಾಡ್ತಾ ಬ್ರಹ್ಮದೇವರ ಹತ್ರ ಬರ್ತಾರೆ. ಬ್ರಹ್ಮದೇವರು ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಕೂತಿರ್ತಾರೆ. ಆಗ ನಾರದ ಮುನಿಗಳು ಪ್ರಾರ್ಥನೆ ಮಾಡ್ತಾರೆ, ಬ್ರಹ್ಮದೇವರೇ ನೀವು ಸಕಲ ಲೋಕ ಸೃಷ್ಟಿಕರ್ತರು, ಅಂದಮೇಲೆ ನೀವು ಜಗತ್ತಿನ ತಂದೆ, ಅಂದಮೇಲೆ ನೀವೇ ಸರ್ವೋತ್ತಮರು, ಅಂದಮೇಲೆ ನೀವ್ಯಾತಕ್ಕೆ ಇನ್ನೊಬ್ಬರನ್ನ ಆರಾಧನೆ ಮಾಡ್ತೀರಿ, ಯಾರನ್ನೋ ನೀವು ಧ್ಯಾನ ಮಾಡ್ತಾ ಇದ್ದೀರಲ್ಲ, ಯಾರನ್ನೋ ಕುರಿತು ನೀವು ಜಪ ಮಾಡ್ತಿದ್ದೀರಲ್ಲ ಅಂತ ಕೇಳಿದಾಗ ಬ್ರಹ್ಮದೇವರು ಭಾರಿ ಸಂಭ್ರಮದಿಂದ ಉತ್ತರ ಕೊಟ್ರಂತೆ. ನಮಗೊಂದು ಪ್ರಶ್ನೆ ಬರುತ್ತೆ, ನಾರದರಿಗೆ ಇದೆಲ್ಲ ಗೊತ್ತಿಲ್ವೇನು, ಹಾಗಿದ್ರೆ ವಿಷ್ಣು ಸರ್ವೋತ್ವ ಅಂತ ಗೊತ್ತಿಲ್ವೇನು ನಾರದರಿಗೆ ಅಂತ ಕೇಳಿದರೆ ಇದಕ್ಕೆಲ್ಲ ಬೇರೆ ಯಾರು ಉತ್ತರ ಕೊಡಲಿಕ್ಕಾಗೋದೇ ಇಲ್ಲ. ಇಂಥ ಪುರಾಣದ ಎಷ್ಟೋ ಕಥೆಗಳು ತುಂಬಾ ತಿಳಿದವರು ಏನೂ ತಿಳಿದೆ ಇದ್ದ ಮಾತಾಡ್ತಾರೆ ಎಷ್ಟೋ ಸಲ. ಇದು ಯಾತಕ್ಕೆ ಅಂತ ಬೇರೆ ಯಾರು ಬರೆಯಲಿಕ್ಕೆ ಹೋಗೋದೇ ಇಲ್ಲ. ಪುರಾಣ ಪ್ರಪಂಚಕ್ಕೆ ದಯ ಹಾಕಿದವರೇ ಇಲ್ಲ ಮಧ್ವಾಚಾರ್ಯರ ಹೊರತು ಇನ್ಯಾರು ಸಹ ಇತಿಹಾಸ ಪುರಾಣಗಳ ವಿವೇಚನೆಗೆ, ತಾತ್ವಿಕ ವಿವೇಚನೆಗೆ ಎಷ್ಟು ಮಾತ್ರಕ್ಕೂ ಪ್ರಯತ್ನ ಪಡಲಿಲ್ಲ. ಮಧ್ವಾಚಾರ್ಯ ಒಬ್ಬರೇ ಅದನ್ನೆಲ್ಲ ಹೇಳೋದು. ಈ ರೀತಿ ಪ್ರಶ್ನೆ ಕೇಳ್ತಾರಲ್ಲ ಗೊತ್ತಿದ್ದಿಲ್ವೇ ಅಂದ್ರೆ ಅದಕ್ಕೆಲ್ಲ ಒಟ್ಟಿ ಉತ್ತರ ಹೇಳಿಬಿಡ್ತಾರೆ. ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯ ಚ ಪೃಚ್ಛಂತಿ ಸಾಧವೋ ಯಸ್ಮಾತ್ ತಸ್ಮಾತ್ ಪೃಚ್ಛಸಿ ಪಾರ್ಥಿವ. ಅಂದರೆ ಜ್ಞಾನಿಗಳು ತಿಳಿದಿದ್ರೂ ಸಹ ಮತ್ತೆ ಕೇಳ್ತಾರೆ. ಅದಕ್ಕೆ ಎರಡು ಕಾರಣ. ಒಂದು, ತಿಳಿದಿದ್ದನ್ನ ದೃಢ ಮಾಡಿಕೊಳ್ಳಬೇಕು ಅಂತ ಒಂದು ಕಾರಣ. ತಿಳಿದಿದ್ದನ್ನ ದೃಢ ಮಾಡಿಕೊಳ್ಳೋದಕ್ಕೊಂದು ಕಾರಣ. ಇನ್ನೊಂದು ಕಾರಣ, ತಿಳಿದೇ ಇದ್ದವರಿಗೆ ತಿಳಿಸೋದೇ ಮತ್ತೊಂದು ಕಾರಣ ಅಂತ ಹೇಳಿದ್ದಾರೆ. ಎಷ್ಟೋ ಜನಕ್ಕಿಂತ ಪ್ರಶ್ನೆಗಳನ್ನು ತಿಳಿದವರು ಕೇಳಿದಾಗ ಬಿಡಿದವರು ಉತ್ತರ ಕೊಟ್ಟಾಗ ಎಲ್ಲರಿಗೂ ಉಪಯೋಗ ಆಗುತ್ತೆ. ಅದರಿಂದ ತುಂಬಾ ಜನ ಪ್ರಶ್ನೆ ಕೇಳೋದಕ್ಕೂ ಬರೋದಿಲ್ಲ. ಜ್ಞಾನಿಗಳು ಪ್ರಶ್ನೆ ಕೇಳೋದನ್ನೂ ತೋರಿಸಿಕೊಡ್ತಾ ಲೋಕೋಪಕಾರ ಮಾಡ್ತಾರೆ ಹೊರತು ಅವರಿಗೇನೂ ತಿಳಿದಿಲ್ಲ ಅಂತಕ್ಕಂಥ ಭ್ರಮೆಗೆ ಒಳಗಾಗಬಾರದು ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲು ಹೇಳಿದ್ದಾರೆ ಶುಕಾಚಾರ್ಯ, ವರಿಯಾನೇಷತೇ ಪ್ರಶ್ನ ಋತೋ ಲೋಕಹಿತಂ ನೃಪ ಆತ್ಮವಿತ್ ಸಮ್ಮತ ಪುಂಸಾಂ ಶ್ರೋತವ್ಯಾದಿಷು ಯಃ ಪರ. ನೀನು ಕೇಳಿದ ಪ್ರಶ್ನೆ ಇಡೀ ಲೋಕಕ್ಕೆ ಹಿತಕರವಾದ ಪ್ರಶ್ನೆ ಅಂತ ಅಭಿನಂದನೆ ಮಾಡಿದ್ದ ಅದಕ್ಕೇನೆ. ಆಗ ಬ್ರಹ್ಮದೇವರು ಉತ್ತರ ಕೊಟ್ಟರಂತೆ, ನಾರದ ನೀನು ಕೇಳಿದ ಪ್ರಶ್ನೆ ತುಂಬಾ ಸರಿಯಾದ ಪ್ರಶ್ನೆ, ಆದರೆ ನಾನು ಧ್ಯಾನ ಮಾಡಿಯೇ ಮಾಡ್ತೇನೆ ಅಂತ ಹೇಳಿದ್ದ. ಮತ್ತೆ ನೀನು ಸೃಷ್ಟಿಕರ್ತರಲ್ಲವೇ ಅಂದ್ರೆ, ನಾನು ಸೃಷ್ಟಿಕರ್ತ ಹೌದು, ಆದರೆ ನಾನು ಸರ್ವೋತ್ತಮನಲ್ಲ ಅಂತ ಹೇಳಿದ್ದಾರೆ. ತುಂಬಾ ಮುಖ್ಯವಾದ ಮಾತು. ಉಳಿದೆಲ್ಲ ದೇವತೆಗಳು ಒಂದಲ್ಲ ಒಂದು ಕಾಲಕ್ಕೆ ನಾನು ಸರ್ವೋತ್ತಮರಲ್ಲ ಅಂತ ಸ್ಪಷ್ಟ ಸಾರಿಕೊಂಡು ಬಿಟ್ಟಿದ್ದಾರೆ. ಆದರೆ ಶ್ರೀಹರಿ ಮಾತ್ರ ತಾನು ಸರ್ವೋತ್ತಮ ಅಂತ ಮತ್ತೆ 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 ಪ್ರಸಂಗ ಬಂದಾಗೆಲ್ಲ ಹೇಳ್ತಾನೆ. ಭಗವದ್ಗೀತೆಯಲ್ಲಿ ತಾನು ಹೇಳ್ತಾನೆ, ಅರ್ಜುನ ಮಯಿ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಹಂ ಸರ್ವಶ್ಯ ಪ್ರಭವ ಮತ್ತ ಪರತರಂ ನಾಸ್ತಿ. ಹೀಗೆಲ್ಲ ಹೇಳ್ತಾ ಬರ್ತಾನೆ. ಉಳಿದು ಯಾವ ದೇವತೆಗಳು ಹೇಳೋದಿಲ್ಲ. ಇಲ್ಲಿ ಸ್ಪಷ್ಟ ಬ್ರಹ್ಮದೇವ್ ಹೇಳ್ತಾರೆ, ನಾನು ಸರ್ವೋತ್ತಮನಲ್ಲ, ಸರ್ವೋತ್ತಮ ನಾರಾಯಣ, ನಾರಾಯಣ ಪರಾ ವೇದಾಹ, ನಾರಾಯಣ ಪರಾ ದೇವಾಹ, ದೇವಾ ನಾರಾಯಣಾಂಗಜಾಹ, ನಾರಾಯಣ ಪರಂ ಜ್ಞಾನಂ, ನಾರಾಯಣ ಪರಂ ತಪಃ, ನಾರಾಯಣ ಪರ ಲೋಕಾಹ. ಎಲ್ಲವೂ ಹರಿಯನ್ನೇ, ಸರ್ವೋತ್ತಮ ಸರ್ವೋತ್ತಮ ಅಂತ ಹೇಳ್ತಾ ಇದೆ. ನಾವು ಸರ್ವೋತ್ತಮರಲ್ಲ, ನೀವು ಸೃಷ್ಟಿ ಮಾಡ್ತೀರಲ್ಲ ಅಂದ್ರೆ ಆ ಸೃಷ್ಟಿಯನ್ನ ನೀವು ಜನ ತಿಳ್ಕೊಂಡ ಹಾಗೆ ಸರ್ವ ಸೃಷ್ಟಿಯನ್ನು ನಾನು ಮಾಡೋದಿಲ್ಲ. ನಾನು ಮಾಡೋ ಸೃಷ್ಟಿ ಒಂದು ಹಂತದ ಸೃಷ್ಟಿಯಷ್ಟೇ. ನನ್ನನ್ನೇ ಸೃಷ್ಟಿ ಮಾಡಿದವನು ನಾರಾಯಣ ಅಂದ ಮೇಲೆ ನಾನು ಸರ್ವ ಸೃಷ್ಟಿಕರ್ತನಲ್ಲ, ಮತ್ತು ನಾನು ಪರಮಾತ್ಮನಿಂದ ಸೃಷ್ಟನಾಗಿದ್ದೇನೆ. ಮುಂದೆ ಕೂಡ ಎಲ್ಲವನ್ನೂ ನಾನು ಸೃಷ್ಟಿ ಮಾಡಿದವನಲ್ಲ, ಒಂದು ಹಂತದವರಿಗೆ ಮಾತ್ರ ಮಾಡುತ್ತೇನೆ. ಮತ್ತು ನಾರಾಯಣ ಅನಂತಾನಂತ ಪ್ರಾದುರ್ಭಾವಗಳು, ಲಕ್ಷ್ಮೀದೇವಿಯ ಪ್ರಾದುರ್ಭಾವಗಳು, ಅದನ್ನ ಅವರೇ ನಾರಾಯಣ ತನ್ನ ರೂಪ ತಾನೇ ಪ್ರಾದುರ್ಭಾವಗೊಳಿಸಿಕೊಳ್ಳುತ್ತಾನೆ. ಲಕ್ಷ್ಮೀ ರೂಪಗಳನ್ನು ಪರಮಾತ್ಮ ತಾನು ಅನುಗ್ರಹ ಮಾಡುತ್ತಾನೆ. ಅಂದ ಮೇಲೆ ಈ ಎಲ್ಲ ನಾನು ಸೃಷ್ಟಿ ಮಾಡಿದ್ದೇ ಅಲ್ಲ, ಇನ್ನು ನಾನೇ ಸೃಷ್ಟಿ ಮಾಡ್ತಾ ಇದ್ದೇನೆ. ಆ ಸೃಷ್ಟಿ ಕೂಡ ನಾನು ಮಾಡಿದ್ದಲ್ಲ, ನನ್ನ ಒಳಗೆ ನಿಂತು ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಬ್ರಹ್ಮದೇವರು ಜೀವೋತ್ತಮರು, ಅವರೇ ನಾನು ನಾಹಂಕರ್ತ ಹರಿಹಕರ್ತ ಅನ್ನಬೇಕಾದ್ರೆ, ಇನ್ನು ನಾವು ಪ್ರತಿ ಕೆಲಸ ಮಾಡಬೇಕಾದ್ರೂ ಕೂಡ ನಾಹಂಕರ್ತ ಹರಿಹಕರ್ತ, ನಾನು ಮಾಡಿದ್ದಲ್ಲ, ಇದು ದೇವರು ಮಾಡಿದ್ದು ಅಂತ ತಿಳ್ಕೊಂಡಾಗ ದೇವರು ಮಾಡಿದ್ದು ದೇವರು ಮಾಡಿಸಿದ್ದು, ತೇರವಿನ ತೃಣಮಪಿ ನಚಲದ್. ಈ ಮಾತನ್ನ ಪ್ರತಿ ಹಂತದಲ್ಲೂ ನಾವು ಸ್ಮರಣೆ ಮಾಡ್ತಾ ಇದ್ರೆ ಅದೇ ಭಗವಂತನ ಸರ್ವತಂತ್ರ ಸ್ವಾತಂತ್ರ್ಯದ ಚಿಂತನೆ ಅಂದ್ರೆ ಅದೇನು. ಹೀಗೆಲ್ಲ ಹೇಳ್ತಾ ಭಗವನ್ ಮಹಾತ್ಮವನ್ನು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಬ್ರಹ್ಮದೇವರು ಸೃಷ್ಟಿಕರ್ತರು ಅಂತೆಲ್ಲ ಏನ್ ತಿಳ್ಕೊಂಡಿದ್ದಾರೆ, ಅವರ ಬಾಯಿಂದನೇ ಹರಿ ಸೃಷ್ಟಿಕರ್ತ ಅಂಬುದನ್ನು ಹೇಳುತ್ತಾರೆ. ಅದಕ್ಕೆ ಮೊದಲ ಶ್ಲೋಕದ ಮೊದಲ ಪದ ಇದೆಯಲ್ಲ, ಜನ್ಮಾದ್ಯಶ್ಚಯತೋ ಅನ್ವಯಾದಿ ತರತಶ್ಚ. ಇಡೀ ಜಗತ್ತಿನ ಜನ್ಮಾದಿಗಳೆಲ್ಲ ಶ್ರೀಹರಿಯಿಂದ ಹೊರತು ಬೇರೆಯವರಿಂದ ಅಲ್ಲ ಅಂಬುದನ್ನ ಆ ಮಾತಿನಲ್ಲೇ ರುಜುಮಾತು ಮಾಡಿಸಿದರು. ಅವರು ಹೇಳುತ್ತಾರೆ, ನನ್ನೊಳಿಯಂತೂ ಸೃಷ್ಟಿ ಮಾಡೋನು ಪರಮಾತ್ಮ, ಇನ್ನೊಂದು ಪ್ರಶ್ನೆ ನಿಮಗೆ ಬರಬಹುದು, ಲಯವನ್ನು ರುದ್ರದೇವರು ಮಾಡ್ತಾರೆ ಅಂತ ಹೇಳಿ, ಅವ್ರು ಲಯವನ್ನು ಅವರು ಮಾಡೋದಿಲ್ಲ, ಹರದೊಳಗೆ ನಿಂತು ಹರತಿ, ಜಗತ್ತಲ್ಲಿ ಲಯ ಮಾಡೋದು ಶ್ರೀಹರಿಯೇ ಅಂತ ಹೇಳಿದ್ದಾರೆ. ಹರನೊಳಗೆ ನಿಂತು ಲಯವನ್ನು ಮಾಡೋದು ಶ್ರೀಹರಿಯೇ. ಇದೆಲ್ಲ ನಿತ್ಯ ಅನುಸಂಧಾನ ಬರಲಿಕ್ಕೆ ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಬ್ರಹ್ಮದೇವರ ಸೃಷ್ಟಿ ಹೇಗೆ ಅಂತ ಹೇಳಿದ್ದಾರೆ. ಶೇಷಾಹಿ ವೈರಿ ಶಿವಶಕ್ರ ಮನುಪ್ರಧಾನ ಚಿತ್ರೋರು ಕರ್ಮರಚನಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತಾ ಶ್ರೀಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಬ್ರಹ್ಮದೇವರು ಮಾಡ್ತಾರೆ ಹೊರತು ಬೇ ಎಲ್ಲ. ಅವ್ರ ಸೃಷ್ಟಿ ಎಲ್ಲಿಂದ ಪ್ರಾರಂಭ? ಶೇಷಾಹಿ ವೈರಿ ಶಿವಶಕ್ರ ಮನುಪ್ರಧಾನ ಚಿತ್ರೋರು ಕರ್ಮ ರಚನಂ. ಶೇಷದೇವರು, ಗರುಡದೇವರು, ರುದ್ರದೇವರು ಮೊದಲಾದವರ ಸೃಷ್ಟಿಯನ್ನು ಬ್ರಹ್ಮದೇವರು ಮಾಡ್ತಾರೆ ಹೊರತು ಅವರ ಮೇಲಿನ ವಾಯುದೇವರು ಬ್ರಹ್ಮದೇವರು ಸೃಷ್ಟಿ ಮಾಡಿಲ್ಲ. ಇದೆಲ್ಲವನ್ನೂ ತಿಳಿಸ್ತಾ ಇದ್ದಾರೆ. ಮುಂದೆ ಬ್ರಹ್ಮದೇವರು ಹೇಳ್ತಾರೆ, ನಾರಾಯಣರ ಅನಂತ ರೂಪಗಳು ಎಷ್ಟು ಗೊತ್ತಾ ನಾರದ, ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರಸಾದವಾಗಿ 24 ರೂಪಗಳನ್ನು ವರ್ಣನೆ ಮಾಡ್ತಾರೆ. ಪಚ್ಚ, ಕೂರ್ವ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ದತ್ತಾತ್ರೇಯ, ವೇದವ್ಯಾಸ ದೇವರು, ಶಿವಶುಮಾರ, ಋಷಭ, ದತ್ತ ಮೊದಲಾದ ಅನೇಕ ವಿಧ ರೂಪಗಳನ್ನು ವರ್ಣನೆ ಮಾಡ್ತಾ ಆ ಸಾರ ಸಂಗ್ರಹ ಅದು. ಮುಂದೆ ಅದನ್ನು ವಿಸ್ತಾರ ಮಾಡ್ತಾ ಹೋಗ್ತಾರೆ. ಪ್ರಸಂಗ ಬಂದಾಗ ಗಜೇಂದ್ರ ಮೋಕ್ಷ ಮಾಡಿದ ಕಥೆ, ಆಮೇಲೆ ಯಜ್ಞನಾಮಕ ಭಗವಂತನ ಕಥೆ, ತಾಪಸ್ವರೂಪಿ ಪರಮಾತ್ಮನ ವೈಭವ, ಎಲ್ಲವನ್ನು ಕೂಡ ಒಂದೆರಡು ಶ್ಲೋಕದಲ್ಲಿ ಹೇಳ್ತಾ ರಾಮಾವತಾರ ಕೃಷ್ಣಾವತಾರಗಳನ್ನು ಸ್ವಲ್ಪ ಹೆಚ್ಚು ಹೇಳ್ತಾರೆ. ಕೊನೆಗೆ ಕಲಿಯುಗದಲ್ಲಿ ಕಲಿಕೆ ಅವತಾರವನ್ನು ಕೊನೆಗೆ ಮಾಡ್ತಾನೆ ಕಲಿಯುಗ ಮುಗಿದ ಮೇಲೆ. ಆ ಕಾಲದಲ್ಲಿ ಜಗತ್ತು ಹೇಗಿರುತ್ತದೆ ಅಂದರೆ, ಮನೆಯಲ್ಲಿ ಪೂಜೆಗಳೇ ಇರೋದಿಲ್ಲ, ಸ್ವಾಹಾಕಾರ ವಷಟ್ಕಾರಗಳೇ ಇರೋದಿಲ್ಲ ಅಂತ ಹೇಳಿ, ಹೋಮ ಹವನ ಯಾವುದೂ ಇರೋದಿಲ್ಲ. ಎಲ್ಲಿ ನೋಡಿದರೂ ಕೂಡ ನಾಸ್ತಿಕ್ಯ ತುಂಬಿ ತುಳುಕ್ತಾ ಇರುತ್ತೆ. ಆಗ ಭಗವಂತ ಪ್ರಾದುರ್ಭೂತನಾಗಿ ಎಲ್ಲ ಲೋಕದ ದುಷ್ಟರನ್ನು ನಾಶ ಮಾಡಿಬಿಡ್ತಾನೆ. ಅದಕ್ಕೆ ಕಲ್ಕಿ ಅಂತ ಪರಮಾತ್ಮನ ಹೆಸರು. ಕಲಿಯನ್ನ ನಿಗ್ರಹ ಮಾಡ್ತಾನಲ್ಲ, ಅದಕ್ಕೆ ಕಲ್ಕಿ ಅಂತ ಹೆಸರು. ಕಲ್ಕಿ ಪದ ಕೇಳಿರ್ತೇವೆ, ಕಲಿಪದನೂ ಕೇಳಿರ್ತೇವೆ, ಎರಡಕ್ಕೆ ಸಂಬಂಧ ಏನು ಅಂತ ನಮಗೆ ಗೊತ್ತಿರೋದಿಲ್ಲ. ಆಚಾರ್ಯ ಹೇಳುತ್ತಾರೆ, ಕಲೇಸ್ತು ಕಾತ್ಕಾರತ ಏವ ಕಲ್ಕಿ. ಕಲಿಯನ್ನ ಬಂಧನ ಮಾಡ್ತಾನೆ, ಕಲಿಯನ್ನ ನಿಗ್ರಹ ಮಾಡ್ತಾನೆ, ಅದಕ್ಕೆ ನಾರಾಯಣನಿಗೆ ಆ ಅವತಾರಕ್ಕೆ ಕಲ್ಕಿ ಅಂತ ಹೆಸರು. ಯಾರು ಕಲಿಕೆ ರೂಪವನ್ನು ಸ್ಮರಣ ಮಾಡ್ತಾರೆಯೋ ಅವರಿಗೆ ಕಲಿ ಬಾಧೆ ಇಲ್ಲ ಅಂತ ಆಚಾರ್ಯ ಹೇಳುತ್ತಾರೆ. ಕಲಿಮಲ ಹುತವಹ ಸುಭಗ ಮಹೋತ್ಸವ ಶರಣದ ಕಲ್ಕೀಶಹೇ ಭವಭವ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮಣ. ಎಲ್ಲವನ್ನ ಚಿಂತನೆ ಮಾಡಿದರೆ ದ್ವಾದಶ ಸ್ತೋತ್ರ ಭಾಗವತಾದಿಗಳನ್ನು ಕೇಳಿದ ಮೇಲೆ ಏನು ಓದ್ತೇವೆ ಅಷ್ಟು ಅರ್ಥವತ್ತಾಗಿ ನಮಗೆ ಗೊತ್ತಾಗುತ್ತೆ. ಮತ್ತೆ ಹೇಳ್ತಾರೆ ನೋಡು ನಾರದ, ಪರಮಾತ್ಮನ ರೂಪಗಳನ್ನ ಗುಣಗಳನ್ನ ಎಣಿಸಲಿಕ್ಕೆ ಯಾರ್ಯಾರಿಗೂ ಸಾಧ್ಯ ಇಲ್ಲ. ನಾಹಂ ವಿದಾಮಿ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿಗೆ ಗೊತ್ತಿಲ್ಲ. ಗಾಯನ್ ಗುಣಾನ್ ದಶ ಶತಾನನ ಆದಿದೇವ ಶೇಷೋಧುನಾಪಿ ಸಮವಶ್ಯತಿ ನಾಶ್ಯಪಾರಂ. 1000 ಮುಖದ 2000 ನಾಲಿಗೆಗಳ ಶೇಷ ತಿಳಿದಿಲ್ಲ, ಮತ್ತು ರುದ್ರಾದಿ ಯಾವ ದೇವತೆಗಳೂ ತಿಳಿದಿಲ್ಲ, ನಿನಗೂ ಪೂರ್ತಿ ಗೊತ್ತಿಲ್ಲ. ಎಲ್ಲ ಹೇಳ್ತಾ ಹೇಳ್ತಾ ಬಂದು ಪರಮಾತ್ಮನ ಮಹಿಮೆ ಅಗಮ್ಯ ಅಂತ ಹೇಳಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಹೇಳಬೇಕಾದ್ರೆ, ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ, ಅವರ ಮಹಿಮೆ ತಿಳಿಯದಲ್ಲ ಅಂತ ನಾವು ಹೇಳಿದ ಮೇಲೆ ಇನ್ನ ಮಹಾಲಕ್ಷ್ಮೀ ದೇವಿಗೆ ನಾರಾಯಣ ಮಹಿಮೆ ತಿಳಿಯೋದಿಲ್ಲ. ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ನಾರಾಯಣ. ಅಲ್ಲಿ ಹೇಳ್ತಾರೆ, ವಿಷ್ಣೋರ್ನು ವೀರ್ಯಗಣನ ಕಥಮೋರ್ಹತೀಹ ಯಹ್ ಪಾರ್ಥಿವಾನ್ಯಪಿ ಕವಿಹಿ ವಿಮಮೇ ರಜಾಂಸಿ. ಯಾವ ದೊಡ್ಡ ವಿದ್ವಾಂಸ ಪಾರ್ಥಿವಾನ್ಯಪಿ ರಜಾಂಸಿ, ಈ ಮಣ್ಣಿನ ಕಣಕಣಗಳನ್ನು ಎಣಿಸಬಲ್ಲ, ನೀರಿನ ಹನಿಹನಿಗಳನ್ನು ಎಣಿಸಬಲ್ಲ, ಅವನಿಗೂ ಪರಮಾತ್ಮನ ಒಂದು ಗುಣವನ್ನು ಪೂರ್ತಿ ಎಣಿಸಲಿಕ್ಕಾಗೋದಿಲ್ಲ ಅಂತ ಹೇಳುತ್ತಾರೆ. ಇದು ಭಾಗವತದ ನಿರೂಪಣೆ, ಅದು ವಿಷ್ಣು ಸೂಕ್ತದ ಅನುವಾದ, ಋಗ್ವೇದದ ವಿಷ್ಣು ಸೂಕ್ತದ ಅನುವಾದ. ಅದಕ್ಕೆ ವೇದಾರ್ಥ ಪರಿಬ್ರಹ್ಮಿತ ಅಂತ ಕರೆದಿದ್ದಾರೆ. ಅದನ್ನ ಜಗನ್ನಾಥದಾಸರು ಹೇಳಬೇಕಾದ್ರೆ, ಮೇದಿನಿ ಪರಮಾಣ್ ಬಂಪು ಕಣಂಗಳನು ಐದಬಹುದು ಪರಿಗಣನೆಯನು ಮಾಧವನಾನಂದಾದಿ ಗುಣಗಳು ಅನಾದಿಕಾಲದಿಂದ ಗಣಿತವೆಂಬುದೇ ಫಲವಿದು ಬಾಳದುದಕ್ಕೆ. ಮೇದಿನಿ ಪರಮಾಣ್ ಬಂಬು ಕಣಗಳನ್ನು, ಮೇದಿನಿಯ ಕಣಗಳನ್ನ, ಮೇದಿನಿಯ ಪರಮಾಣುಗಳನ್ನ, ಅಂಬು ಕಣಗಳನ್ನ, ನೀರಿನ ಹನಿಗಳನ್ನ ಎಣಿಸಬಹುದು ಬ್ರಹ್ಮಾದಿ ದೇವತೆಗಳು, ಅದು ನಾರಾಯಣನ ಗುಣಗಳನ್ನು ಮಾತ್ರ ಎಣಿಸಲಿಕ್ಕಾಗೋದಿಲ್ಲ. ಎಲ್ಲಾ ಗುಣಗಳನ್ನು ಎಣಿಸಲಿಕ್ಕಾಗೋದಿಲ್ಲ ಅಲ್ಲ, ಒಂದು ಗುಣವನ್ನು ಪೂರ್ತಿ ಅರ್ಥ ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ರಮಾ ಬ್ರಹ್ಮಾದಿ ಎಲ್ಲರೂ ಸಹ ನೈವೋದಾಪರು ಗೃಣಂತೋಂತಂ ಯದ್ಗುಣಾನ ಮಜಾದಯ. ದ್ವಾದಶಸ್ತೋತ್ರದ ಮೊದಲ ಅಧ್ಯಾಯದ ಕೊನೆಯ ಶ್ಲೋಕ, ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ ನೈವೋದಾಪರು ಗೃಣಂತೋಂತಂ ಯದ್ಗುಣಾನ ಮಜಾದಯ. ಇದು ಹರಿಯ ಅನಂತ ಗುಣ ಮಹಾತ್ಮನ ಅರ್ಥ ಮಾಡಿಕೊಳ್ಳೋದು ಅಂದ್ರೆ ಈ ರೀತಿ ಪರಮಾತ್ಮ ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣ ಎಂಬುದೇ ಸಕಲ ಶಾಸ್ತ್ರಗಳ ಸಾರ. ಆದ್ದರಿಂದ ಆಚಾರ್ಯ ಹೇಳಿದ ಸಿದ್ಧಾಂತ ಸಮಸ್ತ ಶಾಸ್ತ್ರಗಳಿಗೆ ಸಮ್ಮತ. ಮಧ್ವಮತವೇ ಮತವು, ಸಕಲ ಶ್ರುತಿ ಸಮ್ಮತವು, ಮಧ್ವರಾಯರ ಧ್ಯಾನ ಅಮೃತ ಪಾನ, ಹೀಗೆ ಎಲ್ಲಾ ಶಾಸ್ತ್ರ ಹೇಳ್ತಿರಬೇಕಾದ್ರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ನಿರ್ಗುಣ ಅಂತ ಕರೆದ್ರೆ 100 ಮಾರ್ಕ್ಸ್ ಬಂದಲ್ಲಿ 0 ಹಾಕಿದ್ರೆ ಎಷ್ಟು ತಪ್ಪಾಗಬಹುದು? ಇವತ್ತು 1 ಮಾರ್ಕ್ಸ್ ಹೆಚ್ಚು ಕಡಿಮೆ ಆದ್ರೇನೆ ಇನ್ನೊಮ್ಮೆ ಎಕ್ಸಾಮಿನೇಷನ್ ಸಿಗೋದಿಲ್ಲ ಹಾಕಿದವನಿಗೆ. 99 98 ಹಾಕಿದರೆ ತಪ್ಪದಬಹುದು. ಅಂತ 1 ಮಾರ್ಕ್ಸ್ ಹೆಚ್ಚು ಕಡಿಮೆ ಆದ್ರೆ ತಪ್ಪಾಗಬೇಕಾದ್ರೆ ಅನಂತ ಗುಣದ ಪರಮಾತ್ಮನ ನೈಯಾಯಿಕರು ಏನ್ ಮಾಡ್ತಾರೆ ಗೊತ್ತಾ? ತಾರ್ಕಿಕರು 8 ಗುಣ ದೇವರಿಗೆ ಅಂತ ಹೇಳ್ತಾರೆ. ತಮಾಷೆ, 8 ಗುಣ ಅಂತ ದೇವರಿಗೆ ಅಂದ್ರೆ ಅನಂತ ಗುಣದಲ್ಲಿ 8 ಗುಣ ಅವರು ಹೇಳಿದರು, ಇವರು ನಿರ್ಗುಣ ಅಂತ ಹೇಳಿಬಿಟ್ರು. ಆಗ ನಮಗೆ ಅರ್ಥ ಆಗುತ್ತೆ ಆಚಾರ್ಯರ ಅವತಾರದಿಂದ ದೇವರ ಮಹಾತ್ಮೆ ಜಗತ್ತಿಗೆ ಹೇಗೆ ಗೊತ್ತಾಯಿತು. ಉಳಿದವರು ದೇವರ ಮಹಾತ್ಮೆಯನ್ನೇ ಅನ್ನು ಮುಚ್ಚಿಟ್ಟಂತೆಯಾಗಿತ್ತು. ಅದಕ್ಕೆ ಮಹಾತಸ್ಕರ ಮೇನ ಮಾಹುಹು ಅಂತ ಕರೆದಿದ್ದಾರೆ. ಭಾರಿ ಒಂದು ಶಾಸ್ತ್ರದ ಚೌರ್ಯವೇ ನಡೆದು ಹೋಗಿತ್ತು. ಪರಮಾತ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಕಲ್ಯಾಣ ಗುಣಗಳು ಅಂತ ಹೇಳಿದ್ರಿಂದ ಅವನಿಗೆ ದೋಷಗಳು ಒಂದೂ ಇಲ್ಲ ಅಂತ. ಹಾಗೊಂದು ಸಮಸ್ಯೆ ಬಂತು. ಸ್ವಾಮಿ, ಇವರು ಯಾರೋ ಮತಾಚಾರ ಹೇಳಿಲ್ಲ ನಿರ್ಗುಣ ಅಂತ ಹೇಳಿ, ವೇದಗಳೇ ನಿರ್ಗುಣ ಅಂತ ಹೇಳಿದೆಯಲ್ಲ, ಕೇವಲ ನಿರ್ಗುಣಶ್ಚ ಅಂತ ವೇದ ಹೇಳಿದೆಯಲ್ಲ, ಅಂದಮೇಲೆ ವೇದಗಳೇ ಪ್ರಕಾರ ನಿರ್ಗುಣ ಆಯ್ತಲ್ಲ ಅಂತ ಕೇಳಿದ್ರೆ ಆಚಾರ್ಯ ಹೇಳ್ತಾರೆ, ಅದೇ ವೇದಗಳು ಅನಂತ ಗುಣ ಅಂತ ಹೇಳಿವೆ. ದೊಡ್ಡ ಸಮಸ್ಯೆ ಇದೆ. ದೇವರ ಅನಂತ ಗುಣ ಅಂತ ವೇದಗಳು ಹೇಳಿದೆ, ನಿರ್ಗುಣ ಅಂತ ಹೇಳಿದೆ. ಅನಂತ ಗುಣ ಅನ್ನ ಮಾತನ್ನ ಬಿಟ್ಟು ನಿರ್ಗುಣ ಬಂದಗಳ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಎಲ್ಲರೂ ಕೂಡ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ವೇದ ಹೇಳಿದ್ರಿಂದ ಎರಡೂ ಸರಿಯಾದದ್ದೇ. ಪರಮಾತ್ಮ ನಿರ್ಗುಣನೂ ಹೌದು, ಸಗುಣನೂ ಹೌದು. ಗೀತೆಯಲ್ಲಿ ಬರುತ್ತೆ 13 ಅಧ್ಯಾಯದೊಳಗೆ, ಪರಮಾತ್ಮ ಯಾರು ಅಂದ್ರೆ ನಿರ್ಗುಣಂ ಗುಣ ಹೋಗ್ತೃಜ, ಅವ ನಿರ್ಗುಣ ಗುಣಪೂರ್ಣ ಅಂತ ಎರಡು ಹೇಳಿಬಿಡ್ತಾರೆ. ಹೇಗೆ ಸಮನ್ವಯ ಮಾಡಬೇಕು ಯಾರಿಗೂ ಗೊತ್ತಾಗಲೇ ಇಲ್ಲ ಅದನ್ನು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸರಿಯಾಗಿದೆ, ನಿರ್ಗುಣ ಅಂದ್ರೂ ನಾರಾಯಣ, ಸಗುಣ ಅಂದ್ರೂ ನಾರಾಯಣನೇ. ಸಗುಣ ಅಂದ್ರೆ ಅನಂತಾನಂತ ಕಲ್ಯಾಣ ಗುಣಗಳ ಪರಿಪೂರ್ಣ, ನಿರ್ಗುಣ ಅಂದ್ರೆ ಸತ್ವಗುಣ ರಜೋಗುಣ ತಮೋಗುಣ ಅಂತ 3 ಪ್ರಕೃತಿಯ ಗುಣ ಇವೆಯಲ್ಲ, ಅವನಿಗಿಲ್ಲ ಅಂತ ಅಷ್ಟೇ ಅರ್ಥ. ಎಷ್ಟು ಸುಲಭ ಆಚಾರ್ಯ ಹೇಳೋದಕ್ಕಿಂತ ಮುಂಚೆ ಯಾರು ಯೋಚನೆ ಕೂಡ ಮಾಡಿರಲಿಲ್ಲ ಆಚಾರ್ಯ ಮಾತನ್ನು ಹೇಳುತ್ತಾರೆ. ಇದಕ್ಕೆ ಆಧಾರ ಎಲ್ಲಿದೆ ಅಂದ್ರೆ ಮಹಾಭಾರತ ಮೊದಲ ಶ್ಲೋಕ ಓದಿ, ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತ ಮಜಂ ವಿಹುಮಾಧ್ಯಮೀಶಂ ಒಂದೇ ಭವಗ್ರಹ ಮಮರಾಸುರ ಸಿದ್ಧ ವಂದ್ಯಂ. ತ್ರೈಗುಣ್ಯವರ್ಜಿತ, 3 ಗುಣ ಇಲ್ಲದವನು, ಅನಂತ ಗುಣ ಇರೋನು. ಮತ್ತು 3 ಗುಣ ಯಾವುದು ಅಂದ್ರೆ ಸತ್ವಗುಣ ರಜೋಗುಣ ತಮೋಗುಣ. ನಮಗಿರೋದು ಅವು ಸತ್ವಗುಣ ರಜೋಗುಣ ತಮೋಗುಣ ಏನು ಗೊತ್ತೇ? ನೀವು ಪ್ರಕೃತಿಯ ಗುಣಗಳಿವೆ, ಭೌತಿಕ ಗುಣಗಳು. ಪರಮಾತ್ಮನಿಗೆ ಭೌತಿಕ ಗುಣಗಳಿಲ್ಲ, ಅಪ್ರಾಕೃತ ಗುಣಗಳಿವೆ. ಆ ವಿಚಾರವನ್ನು ಆಚಾರ್ಯ ತೋರಿಸಿಕೊಟ್ಟಿವೆ. ಅಪ್ರಾಕೃತ ಗುಣ ಒಳಗಿನದು, ಭೌತಿಕ ಗುಣ ಹೊರಗಿನದು. ನಾವೇ ಉಪಯೋಗಿಸ್ತೇವೆ, ಒಳ್ಳೆ ರುಚಿಯಾದ ಸಿಹಿಯಾದ ಮಾವಿನ ಹಣ್ಣು ಕೊಟ್ಟು ಬಿಡ್ತಾನೆ, ತಿಂತಾನೆ, ಭಾರಿ ಖುಷಿಯಾಗುತ್ತೆ. ಸಕ್ಕರೆ ಹಾಕಿದ್ದೇನೆ ಅಂತ ಕೇಳ್ತಾರೆ, ಸಕ್ಕರೆ ಹಾಕಿಲ್ಲ ಅಂತ ಹೇಳ್ತಾರೆ. ಸಕ್ಕರೆ ಹಾಕಿಲ್ಲ ಸಿಹಿಯಾಗಿದೆ, ಸಕ್ಕರೆ ಹಾಕಿಲ್ಲ ನಿರ್ಗುಣ, ಸಿಹಿಯಾಗಿದೆ ಸಗುಣ. ಅಂದ್ರೆ ನಾವು ಎಷ್ಟೋ ದಿನ ಹುಳಿ ಹಣ್ಣು ತಿಂದು ತಿಂದವರು ಅಭ್ಯಾಸ ಆಗಿರು, ಸಕ್ಕರೆ ಹಾಕಿರೋದ್ರಿಂದ ಅಭ್ಯಾಸ ಆಗಿಬಿಟ್ಟಿರುತ್ತೆ ಪಾಪ. ಅವ್ರು ಎಷ್ಟು ಸಿಹಿ ಇದ್ರೆ ಎಷ್ಟು ಸಕ್ಕರೆ ಹಾಕಿದ್ದೀವಿ ಗೊತ್ತಾ ಅಂತ ಹೇಳ್ತಾರೆ. ಎಷ್ಟು ಸಿಹಿಯಾಗಿದೆ ಸಾಕು, ಇರೋ ಸಕ್ಕರೆ ಎಲ್ಲ ಹಾಕಿಬಿಟ್ಟಿದ್ದೆ, ಕೊನೆ ಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ. ಆದ್ರೆ ಸಿಹಿ ಹಣ್ಣು ನೋಡಿದವನಿಗೆ ಆಶ್ಚರ್ಯನೇ ಆಶ್ಚರ್ಯ. ಸಕ್ಕರೆ ಹಾಕಿಲ್ಲ ನಿರ್ಗುಣ, ಒಳಗೆ ಸಿಹಿ ಇದೆ ಸಗುಣ. ಪರಮಾತ್ಮ ಸಹಜವಾಗಿ ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ನಮ್ಮ ನಾವು ಕೋಲು ಹಿಡ್ಕೊಂಡ್ರೆ ಶಕ್ತಿ ಬರುತ್ತೆ, ಇದು ಹೊರಗಿಂದು, ಇಲ್ಲ ಹೊರ ಶಕ್ತಿ ಇಲ್ಲ. ಅದು ಸಹಜವಾದ ಶಕ್ತಿ ಇದ್ರೆ ಅದು ಪರಮಾತ್ಮನ ವೈಭವ. ಉಪನಿಷತ್ ಹೇಳುತ್ತೆ ಮಾತನ್ನ, ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಸ್ವಾಭಾವಿಕಿ ಸಹಜ ಗುಣಗಳ ಹಿರಿಮೆಯನ್ನ ಹೇಳ್ತಕ್ಕಂಥ ರೀತಿ ಅಂದ್ರೆ ಈ ರೀತಿ ವಿವೇಚನೆಯನ್ನೇ ಮಧ್ವಾಚಾರ್ಯ ಮೊಟ್ಟ ಮೊದಲ ಬಾರಿಗೆ ಕೊಟ್ಟಂತಹ ಜಗದ್ಗುರುಗಳಾಗಿದ್ದಕ್ಕೇನೆ ಸರ್ವಜ್ಞ ಮೇನ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೀರಾನನೋ ಭುವನ ಜೀವನ ಮಾವ ಭಾಷೆ. ಆಚಾರ್ಯರು ಇಷ್ಟು ಮೆಟಾಫಿಸಿಕಲ್ ಪ್ರಾಬ್ಲಮ್ಸ್ ಅಂತ ಹೆದರಬೇಕೆಲ್ಲ ಕೂಡ, ವಿಶ್ವವನ್ನೇ ಕಾಡ್ತಕ್ಕಂಥ ತಾತ್ವಿಕ ಸಮಸ್ಯೆಗಳು, ಅದಕ್ಕೆ ಎಷ್ಟು ಪರಿಹಾರ ಕೊಟ್ಟಿದ್ದಾರೆ ಮಧ್ವಾಚಾರ್ಯರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನ ಜನ ತಿಳ್ಕೊಂಡಿಲ್ಲ, ಇವತ್ತಿಗೂ ಕೂಡ ಅರ್ಥ ಮಾಡಿಕೊಂಡಿಲ್ಲ, ಕೊನೆಗೆ ವೈಷ್ಣವರಿಗೆ ಅದು ಗೊತ್ತಿಲ್ಲ. ಅದನ್ನೆಲ್ಲ ನಾವು ಮತ್ತೆ ಮತ್ತೆ ತಿಳಿಸ್ತಕ್ಕೆ ಜ್ಞಾನಿಗಳು ಆಗಾಗ್ಗೆ ಅವತಾರ ಮಾಡಿ ಬರ್ತಾ ಇರು ವಿವೇಚನೆಯನ್ನು ಮಾಡಿಕೊಳ್ಳಿಕ್ಕೆ. ಆಚಾರ್ಯರು ಹೇಳಿದ ಮಾತನ್ನು ವಾದಿರಾಜ ಸ್ವಾಮಿಗಳು ಪದ್ಮಪುರಾಣದ ಮಾತನ್ನು ಹೇಳಿ ಯುಕ್ತಿಮಲ್ಲಿಕೆಯಲ್ಲಿ ಹೇಳುತ್ತಾರೆ. ಯೋಸೌ ನಿರ್ಗುಣ ಇತ್ಯುಕ್ತ ವೇದಾದಿಷು ಮಹೇಶ್ವರ ಪ್ರಾಕೃತೈ ಹೇಯ ಸಂಯುಕ್ತೈ ಗುಣೈರ್ಹೀನತ್ವ ಮುಚ್ಚತೆ. ಪದ್ಮಪುರಾಣದ ವ್ಯಾಖ್ಯಾನ ನಿರ್ಗುಣ ಶಬ್ದಕ್ಕೆ, ಎಲ್ಲಿ ನಿರ್ಗುಣ ನಿರ್ಗುಣ ಅಂತ ಕರೆದಿದ್ದಾರೆ ಅದಕ್ಕೆ ಪ್ರಾಕೃತವಾದ ಹೇಯ ಗುಣಗಳಿಂದ ಅವನು ರಹಿತ ಅಂತ ಅರ್ಥನೆ ಹೊರತು ಆನಂದಾದಿ ಸ್ವಾಭಾವಿಕ ಗುಣಗಳಿಂದ ರಹಿತ ಅಂತ ಅರ್ಥ ಅಲ್ಲ ಅಂತ ಹೇಳಿದರು. ನೋಡು ನಾರದ, ದೇವ್ರ ವಿಚಾರ ಹೀಗೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಸಾಧ್ಯವಾಗೋದಿಲ್ಲ, ಇದು ಭಾರಿ ಕಷ್ಟ ಅಂತ ಬ್ರಹ್ಮದೇವರು ಹೇಳ್ತಾರೆ. ಇದು ಸರಿಯಾದ ಮಾತದು. ದೇವರು ಎಲ್ಲ ಕಡೆ ಇದ್ರು ಆ ವಿಷಯ ಎಷ್ಟೇ ತಿಳ್ಕೊಂಡಿದ್ದಾರೆ, ಎಲ್ಲರೂ ತಿಳ್ಕೊಳ್ಳೋದಕ್ಕಾಗೋದಿಲ್ಲ, ಯಾರಿಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ? ಅವರು ಹೇಳ್ತಾರೆ, ಯಾರು ಸ್ವಪ್ನೇ ನಿರುಕ್ತ್ಯ ಗೃಹಮೇಧಿ ಸೌಖ್ಯಂ
ಶೇಯಂನ ಯಶ್ಯ ಅನುಭತಂನ ಸ್ಯಾತ್. ಯಾವನು ಈ ಜಗತ್ತನ್ನ ನಶ್ವರ ಅಂತ ಭಾವಿಸಿಲ್ಲ, ಜಗತ್ತಿನ ಮೇಲೆ ವೈರಾಗ್ಯ ಬಂದಿಲ್ಲ, ಅವರಿಗೆ ಜಗನ್ನಾಥನ ಮಹಿಮೆ ಗೊತ್ತಾಗೋದಿಲ್ಲ ಅಂತ ಹೇಳಿಬಿಡುತ್ತಾರೆ. ಮತ್ತೆ ಯಾರಿಗೆ ಪೂರ್ತಿಯಂತೂ ಯಾರಿಗೂ ಗೊತ್ತಾಗೋದಿಲ್ಲ, ಯೋಗ್ಯತೆ ತಕ್ಕಂತೆ ಗೊತ್ತಾಗಬೇಕಾದ ಈ ರೀತಿಯಾಗಬೇಕು. ಇದು ತಿಳಿದವರು ಯಾರು ಇಲ್ಲವೇ ಅಂದ್ರೆ ತಿಳಿದವರು ಇದ್ದಾರೆ ಅಂತ ದೊಡ್ಡ ಪಟ್ಟಿ ಕೊಟ್ಟು ಬಿಡುತ್ತಾರೆ. ಇಕ್ಷ್ವಾಕು, ಭರತ, ಮಾಂಧಾತ, ಹನುಮಂತ, ಬಲಿಚಕ್ರವರ್ತಿ, ಅರ್ಜುನ ಮೊದಲಾದವರ ಪಟ್ಟಿಯನ್ನೆಲ್ಲ ಕೊಟ್ಟು ಬಿಡುತ್ತಾರೆ. ಅದ್ರಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ, ಆಮೇಲೆ ಇಷ್ಟ ಜನ ಗೊತ್ತಿದೆ ಅಂತ ಹೇಳ್ತಾರೆ. ಮತ್ತೆ ಕಾಂಟ್ರಡಿಕ್ಷನ್ ಆಯ್ತಲ್ಲ. ಅಲ್ಲ, ಯಾರಿಗೂ ಗೊತ್ತಿಲ್ಲ ಅಂದ್ರೆ ಪೂರ್ತಿ ಯಾರಿಗೂ ಗೊತ್ತಿಲ್ಲ, ಇವರಿಗೆ ಗೊತ್ತಿದೆ ಅಂದ್ರೆ ಸ್ವಲ್ಪ ಗೊತ್ತಿದೆ. ದೇವ್ರ ಬಗ್ಗೆ ಪೂರ್ತಿ ದೇವರಿಗೊಂದೇ ಗೊತ್ತಂತೆ, ಮಹಾಲಕ್ಷ್ಮಿಗೂ ಗೊತ್ತಿಲ್ಲ. ಭಗವದ್ಗೀತೆಯಲ್ಲಿ ಆ ಮಾತು ಬರುತ್ತೆ, ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವ ಪುರುಷೋತ್ತಮ. ಕೃಷ್ಣ, ನಿನ್ನನ್ನು ನೀನೇ ತಿಳ್ಕೊಂಡಿದ್ದಿ ಪೂರ್ತಿ ಹೊರತು ಬೇರೆ ಯಾರೂ ತಿಳ್ಕೊಂಡಿಲ್ಲ. ಇದು ಪರಮಾತ್ಮನ ಅನಂತ್ಯದ ಒಂದು ವಿವರಣೆ. ಇಷ್ಟೆಲ್ಲ ಹೇಳಿ ನಾರದ, ಇದನ್ನು ಬರೀ ಕೇಳಿದ್ದಲ್ಲ, ಇಷ್ಟು ಗುಣಗಳು ಪರಮಾತ್ಮನಲ್ಲಿ ಇದೆಯಲ್ಲ, ಅನಂತ ಗುಣ ಪರಿಪೂರ್ಣ, ಸಕಲ ದೋಷ ದೂರ, ಇವೆರಡೇ ಪರಮಾತ್ಮನ ವಿಶಿಷ್ಟವಾದಂತಹ ಹಿರಿಮೆಗಳು. ಅದಕ್ಕೆ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ಪ್ರಾರಂಭ ಮಾಡ್ತಾ ಬರದ ಮೊದಲ ಶ್ಲೋಕದ ಮುಖ್ಯ ಮಾತುಗಳೇ ಇವು. ನಾರಾಯಣಂ ಗುಣೈಸರ್ವೈಹಿ ಉದೀರ್ಣಂ ದೋಷವರ್ಜಿತ. ನಾರಾಯಣ ಸರ್ವಗುಣಗಳಿಂದ ಪೂರ್ಣ, ಸಕಲ ದೋಷಗಳಿಂದ ದೂರ. ಈ ಮಾತು ತಿಳ್ಕೊಂಡ ತಕ್ಷಣ ಓದೋದು. ಪರಮ ನಿರ್ಗುಣ ಅಂತ ಬೇರೆ ಅರ್ಥ ಮಾಡಿಬಿಟ್ಟಿದ್ರೆ ಭವನ ದೋಷಪೂರ್ಣ ಅಂತಾಗಿ ಬಿಡೋದು, ಅರ್ಥ ಮಾಡಬಾರದು ಅಂತ ಹೇಳಿದ್ದಾರೆ. ನಾರದ, ಇಷ್ಟು ಹೇಳಿದ್ದೇನೆ, ಈ ಹೇಳಿದ ಮೇಲೆ ಮಾಡಿ ಮುಂದೆ ಏನು ಕೆಲಸ ಇದೆ ಗೊತ್ತೇನೋ? ಇದು ಅನೇಕ ಜನ ಗೊತ್ತಿಲ್ಲ, ಓದೋದಷ್ಟೇ ಕೇಳೋದಷ್ಟೇ ತಿಳ್ಕೊಂಡ್ಬಿಟ್ಟಿರ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ತ್ವಮೇತತ್ ವಿಪುಲೀಕುರು, ನೀರಿದನ್ನು ವಿಸ್ತಾರ ಮಾಡಬೇಕು ಅಂತ ಹೇಳ್ತಾರೆ. ವಿಸ್ತಾರ ಮಾಡಬೇಕು, ಕೇಳಿದವರ ಜವಾಬ್ದಾರಿ. ಕೇಳಿದವರೆಲ್ಲ ಸ್ವಾಧ್ಯಾಯ ಪ್ರವಚನ, ಓದೋದು ತಿಳಿಯೋದು ಸ್ವಾಧ್ಯಾಯ, ಇನ್ನೊಬ್ಬರು ಹೇಳೋದು ಪ್ರವಚನ. ಪ್ರತಿಯೊಬ್ಬನೂ ಕೂಡ ಇನ್ನೊಬ್ಬರಿಗೆ ಹೇಳಲೇಬೇಕು ಅಂತ ಹೇಳಿಬಿಡುತ್ತಾರೆ. ಇವತ್ತು ನಮಗೆ ನಾವೇ ತಿಳ್ಕೊಳ್ಬೇಕು ಅಂತಾನೆ ಗೊತ್ತಿಲ್ಲ, ಹೇಳೋದೆಲ್ಲಿಂದ ಬಂತು? ಹೇಳಬೇಕು, ವಿಪುಲೀಕುರು, ವಿಸ್ತಾರ ಮಾಡ್ತಾ ಹೋಗಿ, ಎಷ್ಟು ಸಾಧ್ಯ ಆಗುತ್ತೆ ವಿಸ್ತಾರ ಮಾಡಿಬಿಡಿ ಅಂತ ಹೇಳ್ತಾರೆ. ಜನಗಳ ಸ್ವಭಾವ, ಯಾವುದೋ ಪದಾರ್ಥ ನೋಡ್ತಾರೆ, ಓ ಭಾರಿ ಚೆನ್ನಾಗಿ ಹೇಳಕ್ ಶುರು ಮಾಡಿಬಿಡ್ತಾರೆ. ಲೋಕದ ಬಗ್ಗೆ ಎಷ್ಟು ಮಾತು ಹೇಳ್ತಾರಲ್ಲ, ದೇವ್ರ ಬಗ್ಗೆ ಎಷ್ಟು ಹೇಳಬೇಕು ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ದೇವ್ರ ಬಗ್ಗೆ ಎಷ್ಟು ಹೇಳಿದ್ರು ಮುಗಿಯೋದಿಲ್ಲ, ಆದ್ರಿಂದ ಹೇಳ್ತಾನೆ ಇರಬೇಕು, ಹೇಳ್ತಾನೆ ಇರಬೇಕು, ಹೇಳ್ತಾನೆ ಇರಬೇಕು. ಆದ್ರೆ ಹೇಗೆ ಹೇಳಬೇಕು ಅಂತ ಹೇಳ್ತಾರೆ. ಯಥಾಹರೌ ಭಗವತಿ ನೃಣಾಂ ಭಕ್ತಿರ್ ಭವಿಷ್ಯತಿ ಸರ್ವಾತ್ಮರಿ ಅಖಿಲಾಧಾರೆ ಇತಿ ಸಂಕಲ್ಪ ವರ್ಣಯ. ಇದೆಲ್ಲರೂ ಗಮನಿಸಬೇಕಾದ ಮಾತು. ದೇವ್ರ ಬಗ್ಗೆ ಹೇಗೆ ಹೇಳಬೇಕು ಅಂದ್ರೆ, ಯಥಾಹರೌ ಭಗವತಿ ನೃಣಾಂ ಭಕ್ತಿರ್ ಭವಿಷ್ಯತಿ. ಕೇಳುವ ಜನಗಳಿಗೆ ದೇವರಲ್ಲಿ ಭಕ್ತಿ ಬರಬೇಕು, ಹಾಗೆ ಹೇಳಬೇಕೆ ಹೊರತು ಹೇಗಾಗ ಹೇಳಬಾರದು ಅಂತ ಹೇಳಿಬಿಡ್ತಾರೆ. ಸರ್ವಾತ್ಮನಿ ಅಖಿಲಾಧಾರೆ ಇತಿ ಸಂಕಲ್ಪ ವರ್ಣ್ಯತಾಂ. ಇದು ಪಾಠ ಪ್ರವಚನಗಳ ದೃಷ್ಟಿಕೋನದ ಬಗ್ಗೆ ಬೆಳಕು ಚೆಲ್ಲತಕ್ಕಂಥ ಶ್ಲೋಕ ಇದು. ದೇವ್ರ ಬಗ್ಗೆ ಹೇಳ್ತಾ ಹೇಳ್ತಾ ಹೋದಾಗ ಅನೇಕರು ದೇವ್ರ ಬಗ್ಗೆನೇ ವೈರಾಗ್ಯ ಬಂದ್ಬಿಟ್ರೆ ಏನ್ ಮಾಡ್ಬೇಕಾ? ಮತ್ತೆ ದೇವ್ರ ಬಗ್ಗೆನೇ ಸಂಶಯ ಬಂದ್ಬಿಟ್ರೆ ಏನ್ ಮಾಡಬೇಕು? ಪ್ರವಚನ ಕೇಳಿದ ಉಪನ್ಯಾಸ ಕೇಳಿದ ಮೇಲೆ ಮೊದಲೇ ಇದ್ದ ಭಕ್ತಿನ ಹೋಗೋದಾದ್ರೆ ಕೇಳಿ ಪ್ರಯೋಜನ ಏನಾದ್ರಿಂದ? ಊಟ ಮಾಡೋದು ಇನ್ನೂ ಹಸಿವಾಗೋದಾದ್ರೆ ಊಟ ಹಾಕ್ಬಿಡ್ಬೇಕು? ಊಟ ಮಾಡ್ತಾ ಮಾಡ್ತಾ ಹೊಟ್ಟೆ ತುಂಬಬೇಕೋ ಬೇಡವೋ? ಆ ದೃಷ್ಟಿಯಲ್ಲಿ ಭಕ್ತಿ ಹೆಚ್ಚಬೇಕು ಅಂತ ಹೇಳಿದ್ರು.